ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಪಾಪಾನ್ಮನಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣ್ಯಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಖ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನ ದೇವರ ಆ ಬಿಂಬಮೂರ್ತಿಯ ಲಕ್ಷಣವನ್ನು ಪರಿಚಯ ಮಾಡಿಕೊಡ್ತಾರೆ. ಅರಿ ದರ ಗದ ಪದುಮ ಧರಿಸಿದ್ದು ಚತುರಕರ ಪ್ರಸನ್ನ ವರವದನ ತಾವರ ನಯನ ಸುಂದರದ ವಿಷಾಂಗ ಅಂಬರ ಹೊಳೆವಹಾರ ಮಿನಗುವ ಕನಕಬಾಪುರ ಬಲು ವಿಚಿತ್ರ ಸುರಮಣಿಮಕುಟ ವಿಸ್ತರಿಸುವ ಕುಂಡಲ ಧರಿಸಿದ ಕರುಣಾಕರ ವಿಜಯ ವಿಠಲ ಅಂತರದೊಳು ನಲಿದು ಒಲಿವ. ಚತುರಕರ ನಾಲ್ಕು ಕೈಗಳಿಂದಿರತಕ್ಕಂತಹ ಭಗವಂತ, ಅಥವಾ ಚತುರ ಅಂತ ಹೇಳಿದ್ರೆ ನಾಲ್ಕೇ ಅಂತಲ್ಲ, ವಿಸ್ತಾರವಾದ ಅನಂತ ಕರಗಳ ಧಾರಣೆ ಮಾಡಿದ್ದಾನೆ. ಆದರೆ ನಮಗೆ ಸದ್ಯಕ್ಕೆ ನಾವು ನಾಲ್ಕು ಗುಣ ಉಪಾಸನೆ ಮಾಡಬೇಕಲ್ಲ, ಅದಕ್ಕೆ ನಾಲ್ಕು ಸತ್ ಚಿತ್ ಆನಂದ ಆತ್ಮ ವಾಸುದೇವ ಸಂದರ್ಶನ ಪ್ರದ್ಯುಮ್ನ ಅನಿರುದ್ಧ ಈ ರೂಪಗಳ ಪರಿಚಯ ಮಾಡಿಕೊಡ್ತಾರೆ ಷೋಡಶಿಯಲ್ಲಿ. ಸತ್ ಅಂದರೆ ವಾಸುದೇವಾತ್ಮಕ ಸತ್ ಎಂಬ ಗುಣ, ಗುಣಗಳು ರೂಪದಿಂದ ಕೂಡಿವೆ. ಅದರಿಂದ ವಾಸುದೇವ ಸಂದರ್ಶನ ಪ್ರದ್ಯುಮ್ನ ಅನಿರುದ್ಧ ಸತ್ ಚಿತ್ ಆನಂದ ಆತ್ಮ ಅಂದರೆ ದೇವರ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ದೇವರ ನಾಲ್ಕು ಕರಗಳನ್ನು ತೋರಿಸ್ತಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಹೌದಾ? ಅದು ಹೇಳ್ತಾರೆ. ಚತುರಕರ ಹೇಗಿದ್ದಾನೆ? ಅರಿ ದರ ಗದ ಪದುಮ. ಅರಿ ಚಕ್ರ, ದರ ಅಂದ್ರೆ ಶಂಖ, ಗದ ಅಂದ್ರೆ ಗದ, ನಂತರ ಪದುಮ ಧರಿಸಿದ್ದು ಚತುರಕರ ಪ್ರಸನ್ನ. ಪ್ರಸನ್ನನಾಗಿದ್ದಾನೆ ಭಗವಂತ ಅಂದ್ರೆ ಅವನು ಯಾವಾಗ್ಲೂ ಪ್ರಸನ್ನ, ನಮ್ಮ ಕಡೆಗೆ ಪ್ರಸನ್ನನಾಗಿದ್ದಾನೆ. ನಂತರ ಪ್ರಸನ್ನ ವರವದನ, ಶ್ರೇಷ್ಠವಾಗಿರತಕ್ಕಂಥ ಮುಖ. ಯಾಕೆ ಮಿಕ್ಕವರದೆಲ್ಲರೂ ಕೂಡ ಪ್ರಸನ್ನವಾದಂತಹ ವದನ ಇಲ್ಲವೇನು? ರುದ್ರಗುಣಸ್ತರದೆಲ್ಲರೂ ಪ್ರಸನ್ನ ವದನವೇ, ಲಕ್ಷ್ಮೀ ದೇವಿಯೂ ಪ್ರಸನ್ನ ವದನವೇ, ಸಿಟ್ಟಿ ಬರಲ್ಲ ಅವರಿಗೆ. ಮತ್ತೆ ದೇವರಲ್ಲಿ ಏನು ವಿಶೇಷ ಅಂದ್ರೆ ಇವನಲ್ಲಿ ಒಂದಿದೆ ಏನದು, ಸರ್ವತಃ ಪ್ರಾಣಿಪಾದಾಭ್ಯ, ಮುಖ ಎಲ್ಲದರ ಕೆಲಸ ಮಾಡುತ್ತೆ, ಕೈ ಎಲ್ಲದರ ಕೆಲಸ ಮಾಡುತ್ತೆ, ಒಂದೊಂದು ಅವಯವ ಎಲ್ಲದರ ಕೆಲಸ ಮಾಡುತ್ತೆ. ಮಿಕ್ಕವರಲ್ಲಿ ಹಾಗಲ್ಲ ಭಗವಂತನಲ್ಲಿ. ಅದಕ್ಕೆ ವರವದನ ಅಷ್ಟೇ ಅಲ್ಲ, ಯಾವಾಗ್ಲೂ ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರ ಉಚ್ಚಾರಕಾರಿ, ಎಲ್ಲ ವೇದಗಳನ್ನು ತುಂಬಿದಂತಹ ಓಂಕಾರವನ್ನು ಸದಾ ಉಚ್ಚಾರ ಮಾಡುತ್ತಾ ಇರ್ತಾನೆ ವಾಯಿಂದ. ಅದಕ್ಕೆ ವರವದನ ಅಲ್ಲ, ಓಂಕಾರವನ್ನ ಅಥವಾ ಸರ್ವ ವೇದಗಳನ್ನ ಉಚ್ಚಾರ ಮಾಡುವುದರಿಂದ ಅವನ ಬಾಯಿ ಪವಿತ್ರ, ಅದರಿಂದ ಅವನು ವರವದನ ಅಲ್ಲ. ಓಂಕಾರವನ್ನು ಉಚ್ಚಾರ ಮಾಡಿ ಜಗತ್ತನ್ನ ಪವಿತ್ರ ಮಾಡುವ ಉದ್ದೇಶ ಹೊಂದಿ ಎಲ್ಲರನ್ನ ಪವಿತ್ರ ಮಾಡುತ್ತಾನೆ. ಓಂಕಾರದೊಳಗಿದ್ದು ಎಲ್ಲರನ್ನು ಪವಿತ್ರ ಮಾಡುತ್ತಾನೆ. ಆದ್ದರಿಂದ ಅವನ ವದನ ವರವದನ ಅಷ್ಟೇ ಅಲ್ಲ, ಅವನ ವದನದಲ್ಲೇ ಎಲ್ಲಾ ದೇವತೆಗಳು ಬಂದು ಸೇರುತ್ತಾರೆ. ಎಲ್ಲ ಇಂದ್ರ ಮುಖಾದಿಂದ್ರಶ್ಚ ಅಗ್ನಿಶ್ಚ, ಮುಖದಲ್ಲಿ ಇಂದ್ರಾಗ್ನಿಗಳು, ಹೀಗೆ ಅನೇಕ ಜನರನ್ನ ತನ್ನ ಹತ್ತಿರವೇ ಇಟ್ಟುಕೊಳ್ಳುವ ವದನ. ಅಷ್ಟೇ ಅಲ್ಲ, ಎಲ್ಲರ ಆಯಾ ಜೀವರಾಶಿಗಳ ವದನದಲ್ಲಿದ್ದ ವದನ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟಿರುವ ವದನ ಯಾರು, ಅವನದ್ದೇ ಅಲ್ಲ ವರವದನ. ಏನ್ ಮಾಡ್ತಾನೆ ಅಂದ್ರೆ, ಯಾವಾಗ್ಲೂ ಕೂಡ ಎಲ್ಲರಿಂದ ತನ್ನ ನಾಮ ಉಚ್ಚಾರ ಆಗುವಂತೆ ಮಾಡುವ ವದನ ವರವದನ. ಅಷ್ಟೇ ಅಲ್ಲ, ಅವರವರ ಗುರುಗಳಲ್ಲಿ ನಿಂತು, ಗುರುಗಳ ಮುಖದಲ್ಲಿ ನಿಂತು ಅವರಿಗೆ ಬೇಕಾದ ತತ್ವಜ್ಞಾನ ಆಯಾ ಕಾಲದಲ್ಲಿ ಹೇಳಿಕೊಡುವ ವದನ ವರವದನ. ಹೌದಾನೆ? ಹಾಗೆ ನಿಯತ ಗುರುಗಳಲ್ಲಿ ನಿಂತು ಉಪದೇಶ ಕೊಡಿಸ್ತಾನೆ, ಬ್ರಹ್ಮದೇವರಲ್ಲಿ ನಿಂತು ವಿಶೇಷವಾಗಿ, ಬ್ರಹ್ಮವಾಯು ಲಾತವ್ಯಾದಿಗಳಲ್ಲಿ ನಿಂತು ವಿಶೇಷವಾಗಿ ತಾನು ಅದ್ಭುತವಾದ ಉಪದೇಶವನ್ನ ಅವರ ಮುಖದಲ್ಲಿ ನಿಂತು ಕೊಡುತ್ತಾನೆ. ಈ ರೀತಿಯಾದ ವರವದನ. ತಾವರೆ ನಯನ, ಸುಂದರವಾದ ಮೃದುವಾದ ಅಂಟಿಲ್ಲದ ಕಣ್ಣಿರುವಂಥವ, ತಾವರೆ ನಯನ ಸುಂದರದ ಪಿಶಾಂಗಾಂಬರ ಪೊಳೆವಹಾರ ಹೇಳುತ್ತಾರೆ. ಒಳ್ಳೆ ಕದಂಬ ಕಿಂಜಲ್ಕ ಪಿಶಂಗ ವಾಸಸ ಅಂದ್ರೆ, ಈ ಕದಂಬ ಪುಷ್ಪದ ಕೇಸರದಂತೆ ಹಳದಿ ಬಣ್ಣದ ಒಳ್ಳೆ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಹೊಳೆವ ಹಾರ, ಹಾರವೂ ಹೊಳೆಯುತ್ತಾ ಇದೆ, ಅಂಬರವೂ ಹೊಳೆಯುತ್ತಾ ಇದೆ. ಹಾರ ಯಾವುದು ಅಂದ್ರೆ ಹೇಳುತ್ತಾರೆ, ವಿಶೇಷವಾಗಿರತಕ್ಕಂಥ ಕೌಸ್ತುಭ ಮಣಿಹಾರ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾದಿ ರೂಪಗಳಿಂದ ಕೂಡಿದ ನಾಲ್ಕು ವೇದ ಪ್ರತಿಪಾದ್ಯ ರೂಪಗಳಿಂದಲೇ ತಯಾರಾದ ವಾಸುದೇವಾತ್ಮಕ ಮುತ್ತಿನ ಹಾರ, ಸಂಕರ್ಷಣಾತ್ಮಕವಾದಂಥ ವೈಢೂರ್ಯ ಮಣಿಹಾರ, ಪ್ರದ್ಯುಮ್ನಾತ್ಮಕವಾದ ಬಂಗಾರದ ಕಾಸಿನ ಸರ, ಇನ್ನ ಅನಿರುದ್ಧಾತ್ಮಕವಾದ ಇಂದ್ರ ನೀಲ ಮಣಿಮಾಲ, ಇವೆಲ್ಲ ಧಾರಣೆ ಮಾಡಿದ್ದಾನೆ. ಮೀಳ ಪೊಳೆವ ಹಾರ, ನಿನಗುವ ಕನಕ ಬಾಪುರ, ವಿಶೇಷವಾದಂಥ ಹೊಳೆಯುವಂಥ ಬಂಗಾರದ ಸುವರ್ಣ ಅಂದ್ರೆ ವೇದಗಳೇ, ವೇದಾಭಿಮಾನಿಗಳಾದಂಥ ಅವರೇ ಅವನ ಬಾಹುಗಳಿಗೆ ಕೇಯೂರಾದಿ ಕಂಕಣಾದಿಗಳನ್ನ ಎಲ್ಲ ಅವರೇ ಬಂದಿದ್ದಾರೆ. ಬಲು ವಿಚಿತ್ರ ಸುರಮಣಿ ಮಕುಟ, ವಿಚಿತ್ರವಾದಂಥ ಸುರಮಣಿ, ಸುರಮಣಿ ಅಂದ್ರೆ ಅದ್ಭುತವಾದ ದೇವತೆಗಳಿಗೆ ಸಿಗದೇ ಇರುವ ಮಣಿ ಸುರಮಣಿ, ಅಥವಾ ಸುರಮಣಿ ಮಕುಟ. ಈತ ಯುವನೇ ಮಕುಟ. ಯಾರಿಗೆ? ಸುರರಲ್ಲಿ ಮಣಿಗಳಾದವರು ಯಾರು? ರುಜುಗಣಸ್ಥರು. ಅವರಿಗೆ ಮಕುಟ ಭಗವಂತ ಶಿರದಲ್ಲೇ ಇಟ್ಟುಕೊಂಡಿರ್ತಾರೆ. ಸುರಮಣಿ ಮಕುಟ ಅಥವಾ ಸುರಮಣಿ ಮಕುಟ ಅಂತ ಹೇಳ್ತಾರೆ. ಸುರ ಅಂದ್ರೆ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನ ಕೊಡತಕ್ಕಂಥ ಭಗವದ್ ರೂಪಗಳು, ಅದಕ್ಕೆ ಸುರ ಅಂತ ಹೆಸರು. ಅದರಲ್ಲಿ ಅವೇ ಮಣಿಗಳಾಗಿರುವಂತಹ ಮಕುಟ ಅಂದ್ರೆ ತನ್ನ ರೂಪಗಳಿಂದೇ ತಯಾರಾದ ಮಕುಟ, ಆ ಮಕುಟವನ್ನು ಧಾರಣೆ ಮಾಡುವ. ವಿಸ್ತರಿಸುವ ಕುಂಡಲ ಹೇಳುತ್ತಾರೆ, ಮಕುಟ ವಿಸ್ತರಿಸುವ ಮಕುಟ, ದೊಡ್ಡದಾಗುತ್ತೆ ಚಿಕ್ಕದೂ ಆಗುತ್ತೆ, ಹಾಗೆ ಕುಂಡಲವೂ ಅಷ್ಟೇ. ವಿಸ್ತರಿಸುವ ಕುಂಡಲ ಏನು ವಿಸ್ತರಿಸುತ್ತೆ? ಕಾಂತಿಯನ್ನ ವಿಸ್ತಾರಗೊಳಿಸ್ತಾ ಇದೆ. ಆತನ ಕುಂಡಲಗಳನ್ನು ಚಿಂತನೆ ಮಾಡಿದವರಿಗೆ ಎಂದೂ ಶಾಸ್ತ್ರಜ್ಞಾನದ ಚಿಂತನೆ ತಪ್ಪೋದೇ ಇಲ್ಲ ಅಂದ್ರು. ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಂದವನಿಗೆ ಕಿವಿಗೆ ಕುಂಡಲಗಳನ್ನ ಇಟ್ಟು, ಕುಂಡಲಗಳನ್ನ ಹಾಕಿ ಉಪದೇಶ ಮಾಡ್ತಾ ಇದ್ರು. ಯಾಕೆಂದ್ರೆ ಭಗವಂತನ ಆ ಉಪದೇಶ ಹೋಗೋದೇ ಕಿವಿಯ ಮೂಲಕ, ಹೋಗುವಂತ ಕಿವಿಗೆ ಅಲಂಕಾರ ಮಾಡಬೇಕಲ್ಲ ಅಲ್ಲಿರುವ ಭಗವಂತನಿಗೆ ಅಂತ ಕುಂಡಲವನ್ನ ಹಾಕಿಯೇ ಮಾಡುತ್ತಾರೆ, ಮಣಿಯನ್ನಿಟ್ಟು ಉಪದೇಶ ಮಾಡುತ್ತಾರೆ, ಮಣಿಯನ್ನಿಟ್ಟು. ಅದಕ್ಕೆ ಎಲ್ಲರೂ ನೋಡಿ, ಹಿಂದಿನ ಕಾಲದವರು ಇವಾಗ ಏನ್ ರೀ ಇವರು ಬಹಳ ಅದ ಹಳೆ ಕಾಲದ ಫ್ಯಾಷನ್ ಅಂತ, ಫ್ಯಾಷನ್ ಅಲ್ಲ ಅದು. ಹಿಂದಿನ ಕಾಲದವರು ಆ ಕಿವಿಗೆ ಅಲಂಕಾರವಾಗಿ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ, ಆತನಿಗೆ ಅಲಂಕಾರ ಅಂತ ಮಾಡುತ್ತಾ ಇದ್ರು. ಅದನ್ನ ವಾದರಾದರೂ ಹೇಳುತ್ತಾರೆ ಬ್ರಾಹ್ಮಣನಿಗೆ, ಮೇಡಮುಖ ಬ್ರಾಹ್ಮಣನಿಗೆ, ಹೇ ಬ್ರಾಹ್ಮಣ ನಿನ್ನ ಕಿವಿಯಲ್ಲಿ ಮಣಿಯನ್ನಿಟ್ಟು ಉಪದೇಶ ಕೊಡುತ್ತೇನೆ ಅಂತ ಹೇಳುತ್ತಾರೆ. ಹಾಗೆ ಅದನ್ನೇ ಪವಮಾನ ಸೂಕ್ತದಲ್ಲೂ ವಾಯುದೇವರ ಪ್ರಸಂಗದಲ್ಲಿ ಬರುತ್ತೆ. ವಿಪ್ರಾಯ ರತ್ನ ಮಿಚ್ಛತಿ, ವಿಪ್ರನಿಗೆ ರತ್ನವನ್ನು ಇಟ್ಟು ಉಪದೇಶ ಕೊಡಬೇಕು ಅಂತ ವಾಯುದೇವರು ಯಾವಾಗ್ಲೂ ಬಯಸ್ತಾರಂತೆ, ಇಂದ್ರಪದ ಯೋಗ್ಯನಾಗಿರತಕ್ಕಂಥ ಜಯತೀರ್ಥರಿಗೆ. ನಂತರ ಕುಂಡಲ ಧರಿಸಿದ ಕರುಣಾಕರ ವಿಜಯ ವಿಠಲ, ಇಂಥ ಧಾರಣೆ ಮಾಡಿದ ಭಗವಂತ. ಯಾಕ್ರಿ ಇವೆಲ್ಲ ಹಾಕೊಂಡ, ಯಾಕೆ ಹಾಕೊಂಡ ಇವೆಲ್ಲ? ಅವನಿಗೂ ಬೇಕಾಗಿತ್ತೆ, ಹಾಕೋಬೇಕಾಗಿತ್ತಲ್ಲ, ಇಲ್ಲಾಂದ್ರೆ ಯಾಕೆ ಹಾಕು? ನಾವು ಚೆನ್ನಾಗಿರ್ಬೇಕು, ಹೊಳಿಬೇಕು, ಚೆನ್ನಾಗಿರ್ಬೇಕು, ಅವನಿಗೂ ಇರುತ್ತಲ್ಲ. ಎಷ್ಟು ದೇವರೇ ಆದ್ರೂ ಕೂಡ ಚೂರು ಏನೋ ಒಳಗಿರುತ್ತಲ್ಲ, ಇಲ್ಲ ಅಂದ್ರೆ ಮತ್ತೆ ಯಾಕೆ ಹಾಕೊಂಡ? ಪ್ರಯೋಜನ ಹಿಡಿದು ಯಾರಾದ ಹಾಕೊಂತಾರ ಅಂದ್ರೆ ಕರುಣಾಕರ ಅಂತ ಹೇಳಿದ್ರು. ನಿಮಗೆ ಹೇಳಬೇಕಾದ್ರೆ ನಿಮಗೆ ಕಿವಿಗೆ ಕೈಗೆ ಎಲ್ಲ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ, ಏನು ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ, ಪ್ರಶಾಂತವಾಗಿರ್ಬೇಕು ಅಂತಿದೆ. ಯಾಕೆ? ಕೈ ನೋವಿದೆ, ಕೈ ಹಾಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ, ಕೈ ಹಾಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಅದರ ಮೇಲೆ ಪೇಪರ್ ಕೂಡ ಇಡಬೇಡಿ ಕೈ ಮೇಲೆ ಅಂತ. ಅಂಥ ಕಾಲಕ್ಕೆ ಮೊಮ್ಮಗ ಬರ್ತಾ ಇದ್ದಾನೆ, ಮಗನು ಮೊಮ್ಮಗನು ಬಂದ, ಹಠ ಅಮ್ಮ ನೀನು ಹಾಕೋ, ಅಪ್ಪ ನೀವು ಹಾಕೊಳ್ಳಿ, ಹಾಕೊಂಡ್ರೆ ನೋಡ್ತೀನಿ, ವಾಚಿ ಕಟ್ಟು, ಅದು ಕೊಟ್ಟು ಇದು ಕೊಟ್ಟು. ಬೇಡೋ ಮಹಾರಾಯ, ನನಗೆ ಬೇಡ, ಡಾಕ್ಟರ್ ಹೇಳಿದ್ದಾರೆ, ನನಗೂ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಲ್ಲ, ನೀ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಅವನಿಗಾಗಿ ಹಾಕೊಂಡ್ರೆ ಅವನು ಖುಷಿ, ಚೆನ್ನಾಗಿದೆ ಚೆನ್ನಾಗಿದೆ ಕುಣಿತಾನಲ್ಲ. ಆ ತರ ಭಗವಂತ ತನಗೇನು ಬೇಡದಿದ್ರು ಕೂಡ ಭಕ್ತರು ನೋಡಿ ಆನಂದ ಪಡ್ತಾರಂತ ವೇಷ ಹಾಕೊಂಡಿದ್ದಾನೆ ಮಹಾನುಭಾವ. ಅವನಿಗೆ ಯಾವುದೂ ಬೇಡ ಅಂತಾರೆ. ಅದಕ್ಕೆ ಕರುಣಾಕರ ಇರದಿದ್ದು ತುಂಬಾ ಕೊರಿತಾ ಇರುತ್ತೆ ಒಳಗೆ. ಯಾಕೆ ದೇವರು ಇಷ್ಟೆಲ್ಲ ಇಟ್ಕೊಂತಾನೆ? ಸುಮ್ಮನೆ ಅನವಸರವಾಗಿ 24 ಗಂಟೆ ನಿಂತಿರ್ತಾನಲ್ಲ ಶ್ರೀನಿವಾಸ, ಅಷ್ಟೆಲ್ಲ ಆಭರಣ ಹಾಕೊಂಡು ಭಾರ ಆಗಲ್ವಾ ಆತನಿಗೆ ಅಲ್ವಾ? ಸ್ಟ್ಯಾಂಡ್ ಸ್ಟಿಲ್ ಹಾಗೆ ಇರ್ತಿರ್ಬೇಕು, ಚೂರು ಕದಲಿಕ್ಕಿಲ್ಲ ಅಂತವನು. ಅಷ್ಟು ಭಾರ ಹಾಕೊಂಡು ನಮಗೆ ಕಷ್ಟ ಆಗತ್ತೆ, ಅಷ್ಟು ಭಾರ ಹಾಕೊಂಡು ನಿನ್ ನಿಬ್ಬೇಕಾ ನಿಂದ್ ನೋಡಿ. ಮಾಮೂಲಾಗಿ ನಮ್ಮ ಅವಾಗ ಅವಾಗ ಹಾಕೊಳ್ಳುವಂತಹ ಚೂರು ಏನೋ ಚಿಕ್ಕ ಚಿಕ್ಕ ಚೂರು ಸರಗಳು ಹಾಕೊಂಡೇನೆ ಭಾರ ಆಗುತ್ತೆ, ತೆಗೆದು ಪಕ್ಕಕ್ಕೆ ಹಾಕೋವರೆಗೂ ನಮ್ಗೆ ಉಸಿರಾಡಲ್ಲ. ಫಂಕ್ಷನ್ ಆದ್ಮೇಲೆ ಫಂಕ್ಷನ್ ಅಲ್ಲೇ ತಿರುಗಾಡ್ತಾ ಇರ್ತೀವಿ, ಏನೋ ಉದ್ದಾಡ್ತಾ ಇರ್ತೀವಿ, ಆದ ಕೂಡ ಅಪ್ಪ ಅಂತ ಮೈ ಮೇಲೆ ಎಲ್ಲ ಬಿಟ್ಟು ನಾ ನಮಸ್ಕಾರ ಅಂತ ಕೊಡ್ತೀವಿ. ಅಂತ ಅದು ಸ್ವಾಮಿ ಹಾಕ್ಬಿಡ್ತಾನಲ್ಲ ಅಂದ್ರೆ ನಮಗಾಗಿ ಇರ್ತಾನೆ. ಕರುಣಾಕಲ ವಿಜಯ ವಿಠಲ ಅಂತರದೊಳು ನಲಿದು ಒಲಿವ, ಅಂತರದೊಳು ನಮ್ಮ ಒಳಗೆ ಅಂತರದಲ್ಲಿ ಅಂತರಂಗದಲ್ಲಿ ನಲಿದು ಒಲಿವ. ಅಂತರದೊಳು ನಳಿಯೋದೇನು ಒಲಿಯೋದೇನು? ಅಂತರದೊಳು ಒಲಿವ ಅಂತ ಹೇಳ್ಬೋದು, ಅಥವಾ ನಲಿದು ಒಲಿವ ಅಂದ್ರು. ಏನು ನಲಿಯೋದು ಅಂತ ಹೇಳಿದ್ರೆ ಇಷ್ಟು ಅಂತರದೊಳು. ಅಂತರ ಅಂದ್ರೆ ನಮ್ಮ ಶರೀರದ ಅಂತರದಲ್ಲಿ ಒಳಗೆ 11 ಇಂದ್ರಿಯಗಳಿವೆ ಅಲ್ಲ, 11 ಇಂದ್ರಿಯಗಳಲ್ಲೂ ನಲಿಯುತ್ತಾನಂತೆ. 11 ಇಂದ್ರಿಯಗಳಲ್ಲಿ ನಲಿತಾನೆ ಇದ್ದಾನೆ ಅಂದ್ರೆ ನಾನಾ ಕ್ರೀಡಾ ಮಾಡುತ್ತಾ ಇದ್ದಾನೆ, ಇಂದ್ರಿಯಗಳ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಆದರೆ ಅದು ನಲಿಯೋದಲ್ಲ, ಅವನು ನಲಿದ್ರಿಗೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಗೊತ್ತಾಗುವಂತೆ ನಲಿದು 11 ಇಂದ್ರಿಯಗಳಲ್ಲಿ ಭಗವಂತನ ರೂಪದ ಪರಿಚಯ ಹೌದು 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 ಅನ್ನುವ ರೀತಿಯಲ್ಲಿ, ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹೀಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ ಎಂಬ ಚಿಂತನೆ ಕೊಡೋದೇ ನಲಿಯೋದು. ಆ ಚಿಂತನೆ ಮಾಡಿದ್ದಕ್ಕೆ ಹೌದಲ್ಲ ನನ್ನ ಚಿಂತನೆ ಮಾಡಿದೀಯಾ ಬರಲ್ಲ ಅಂತ ಹೇಳಿ ಬಂದು ಒಲಿವ. ಈ ರೀತಿಯಲ್ಲಿ ಅಂತರದೊಳು ನಲಿದು ಒಲಿವ. ಅಂತರದೊಳು ನಮ್ಮ ಅಂತರದಲ್ಲಿ, ನಮ್ಮ ಅಂತರದಲ್ಲಿ ನಮ್ಮ ಗುರುಗಳ ಅಂತರ, ಗುರುಗಳ ಅಂತರದಲ್ಲಿ ಪರಮ ಗುರುಗಳಂತರ, ಹಾಗೆ 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 ಅಂತರ ಅಂತರ ಅಂತರ. ಎಷ್ಟರವರೆಗೆ? ಲಕ್ಷ್ಮೀದೇವಿಯ ಹೃದಯ ಅಂತರದವರೆಗೂ ಹೋಗಿ ತಾನು ಅಲ್ಲಿ ನಲದು ನಮಗೆ ಒಲಿವ. ಇನ್ನು ದೇವರು ಹೇಗಿದ್ದಾರೆ? ಬಾಡದ ವನಮಾಲೆ ಎಂದೆಂದು ಬಾಡದ ಅರವಿಂದ ಮಾಲೆಯ, ಹೌದಾ? ಬಾಡದ ವನಮಾಲೆ ಉರದಲ್ಲಿ ಸಿರಿ ತುಗಾಡುವ ಕೌಸ್ತುಭ ಹೇಳ್ತಾ ಇದ್ದಾರೆ. ಆ ಕೌಸ್ತುಭಹಾರ ಎಂತಹದ್ದು ಅಂದ್ರೆ ಲಕ್ಷ್ಮೀದೇವಿ ಅಲ್ಲಿ ಕೂತ್ಕೊಂಡು ತುಗಾಡ್ತಾ ಇರ್ತಾರಂತೆ. ಸಿರಿ ತುಗಾಡುವ ಅಥವಾ ಸಿರಿ ತುಗಾಡುವ ಅಂದ್ರೆ ಸಂಪದ್ಭರಿತವಾದ ಅಂತ ಒಂದರ್ಥ. ಅದಿದ್ದದ್ದೇ ಅಲ್ಲ, ಲಕ್ಷ್ಮೀದೇವಿ ಅಲ್ಲಿ ಕುಂತು ತುಗಾಡ್ತಾಳ? ಹೌದು ಅಂತ ಹೇಳ್ತಾರೆ. ಭಗವಂತನ ಎದೆಯಲ್ಲಿಯೂ ಆಕೆ ಇರ್ತಾಳೆ, ಆತನ ಸರ್ವಾಭರಣಗಳಲ್ಲೂ ಆಕೆ ಇರ್ತಾಳೆ. ಕೂತುಕೊಂಡು ಹೇಳ್ತಾರೆ, ತೂಗಿ ಆಡುವ ಅಂತ ಹೇಳಿದ್ರೆ ಅರ್ಥ ಏನು? ತಾನು ಕೂತ್ಕೊಂಡು ತೂಗಿ ಆಡತಾಳೆ ಅಂತಲ್ಲ. ತೂಗಿ ಆಡುವ ಅಂದ್ರೆ ಆತನ ಆಭರಣಗಳನ್ನ ತೊಟ್ಟಿಲು ತೂಗುವುದು ಅಂದ್ರೆ ನಾವು ಕೂತ್ಕೊಂಡು ತೂಗೋದ? ದೂರದಿಂದ ತೂಗೋದು. ಭಗವಂತನ ಆಭರಣಗಳನ್ನ ಆಕೆ ಮುಟ್ಟಿ ಮುಟ್ಟಿ ಅದು ಕದಲತಾ ಇದ್ರೆ ಅದರಿಂದ ಆಕೆಗೆ ತಕ್ಕಂತ ಉಪದೇಶ ಬರ್ತಾ ಇರುತ್ತೆ. ಆತನ ಭಗವಂತನ ವಿಚಿತ್ರವಾದ ಗುಣಗಳ ಅಪರೂಪದ ಪರಿಚಯ ಆಗ್ತಾ ಇದ್ರೆ ಆಡತಾ ಇರ್ತಾರಂತೆ. ತೂಗಿ ಆಡುವ ಆದ್ರೆ ಕೂತ್ಕೊಂಡು ತೂಗ ಆಡ್ತಾಳೆ ಅಂತಲ್ಲ. ಅದು ಆಡಬಹುದೇನು, ಯಾರಿಗ್ ಗೊತ್ತು? ಆಕೆ ಆಡೋದು ತೂಗಾಡೋದು ವೈಕುಂಠದಲ್ಲಿ, ಭಗವಂತನಲ್ಲೇ ಅಲ್ಲ. ಅದರಿಂದ ಬಾಡದ ವನಮಾಲೆ ಪುರದಲ್ಲಿ ಸಿರಿ ತುಗಾಡುವ ಆ ಶಬ್ದಗಳಂತಹ ಸುಂದರವಾಗಿ ಹೇಳ್ತಾರೆ. ಕೌಸ್ತುಭ ರತ್ನ ಕಂಧರ ಭೂಷ ನೋಡು ಮೇಖಲಾ, ಇಂಥ ಅದ್ಭುತವಾಗಿರತಕ್ಕಂತಹ ಕೌಸ್ತುಭ ರತ್ನ ಹಾರ ಹೇಳ್ತಾರೆ. ಕಂಧರ ಭೂಷ ಆ ವಿಶೇಷವಾಗಿರತಕ್ಕಂಥ ಈ ಭುಜಗಳಿಗೆ ಒಪ್ಪತಕ್ಕಂಥ ಒಳ್ಳೆ ಒಳ್ಳೆ ಹಾರಗಳು. ಅಷ್ಟೇ ಅಲ್ಲದ ಆ ಕೌಸ್ತುಭ ರತ್ನ ಕೂಡ ಎಂಥದ್ದು ಅಂದ್ರೆ ನೀವು ನೆಕ್ಲೆಸ್ ಅಂತ ಹಾಕ್ತಿರಲ್ಲ, ಹಾರ ಬೇರೆ ನೆಕ್ಲೆಸ್ ಬೇರೆ. ನೆಕ್ಲೆಸ್ ಅಂದ್ರೆ ಕಂಠ ಸುತ್ತೇ ಇರುತ್ತೆ, ಉಸಿರಾಡದೇ ಇರುವಂತೆ. ಕರೆಕ್ಟ್ ಮೂವ್ ಕರೆಕ್ಟ್ ಆಗಿರುತ್ತೆ. ಹಾಗೆ ನಾವು ಒಂದ್ಸಲ ಹಾಕೊಂಡಿದ್ದೆ ಯಾರದೋ ನೋಡೋಣ ಅಂತ, ಅಪ್ಪ ಜನ್ಮದಲ್ಲಿ ಹಾಕೋಬಾರದು, ಉಸಿರಾಡಲ್ಲ ಪಾಪ ಹಾಕೊಂಡಿರ್ತಾನ. ಯಾಕೆ? ಬ್ರಹ್ಮದೇವರು ಕೇಳ್ಕೊಳ್ತಾರಂತೆ, ನಾನು ಚೂರಿರ್ತೀನೋ ಮಹಾರಾಯ, ಚೂರಿರ್ತೀನಿ ಅಂದ್ರೆ ಸುಮ್ಮನೆ ಬಿಡಲ್ಲ ಅವರು, ಗಟ್ಟಿಗೆ ಹಕ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳು ತಾಯಿನ ಗಟ್ಟಿಗೆ ಹಕ್ಕೊಂಡ್ಬಿಟ್ಟಿರ್ತಾರಲ್ಲ ಆ ತರ ಹಕ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೌಸ್ತು ಭರತ್ವ ಯಾವಾಗ ಕುತ್ತಿಗೆ ಹಾಗೇ ಇರುತ್ತೆ. ಬ್ರಹ್ಮದೇವರು ವಾಯುದೇವರು ರುಜುಗಣಸ್ಥರೆಲ್ಲರೂ ಆ ಕೌಸ್ತುಭ ರತ್ನಗಳಲ್ಲಿ ವಿಶೇಷವಾಗಿ ತಾವು ಹಪ್ಪಿಕೊಂಡ್ಬಿಟ್ಟಿರ್ತಾರೆ. ಅವರು ಬೀಳದಂತೆ ಹಿಡ್ಕೊಂಡಿರೋಡು ಲಕ್ಷ್ಮೀದೇವಿ, ತೂಗಾಡುವಂತಹ ಲಕ್ಷ್ಮೀದೇವಿ ಅವರನ್ನ ಹಿಡ್ಕೊಂಡಿರ್ತಾಳೆ. ಅವರಿಗೆ ಸದಾ ಭಗವಂತನ ಎಚ್ಚರ ಕೊಡ್ತಾ ಇರ್ತಾಳೆ. ಇನ್ನ ನೋಡು ಮೇಖಲಾ, ಮೇಖಲಾ ಅಂತ ಹೇಳಿದ್ರೆ ವಿಶೇಷವಾಗಿ ಕಟಿ ಪ್ರಾಂತದಲ್ಲಿ ಬರತಕ್ಕಂಥ ಏನು ಉಡದಾರ. ನಂತರ ಮತ್ತೆ ಬೆರಳ ಉಂಗುರವು, ಬೆರಳುಗಳಿಗೆಲ್ಲ ಉಂಗುರ ಇದಂತೆ ಹೇಳ್ತಾನೆ ಸ್ವಾಮಿ. ನನಗೆ ಹತ್ತು ಬೆರಳಿಗೆ ಹತ್ತು ಉಂಗುರ ಮಾಡಿಸು ಅಂತ ಹೇಳ್ತಾರೆ. ಆತರ ಬೆರಳ ಉಂಗುರವು ಇನ್ನ ಇನ್ನ ಆಡಲೆ ನೂಪುರ ಕಂಕಣಾದಿಗಳು, ಇನ್ನ ಆಡಲೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಆಡು ಎಲೆ ಅಂದ್ರೆ ಎಲೆ ಆಡೋ, ಇನ್ನ ಚೆನ್ನಾಗಿ ದೇವರ ಮುಂದೆ ಹೇಳೋ ಅಂತ ಹೇಳ್ತಾರೆ. ಇನ್ನ ನೂಪುರ ಕಂಕಣಾದಿಗಳು, ನೂಪುರ ಅಂದ್ರೆ ಕಾಲಿಗೆ ಬರೋದು ನೂಪುರ, ಕಂಕಣಾದಿಗಳು. ಪಾಡುವರಾರು ಅಮಲ ಸುಳಿಗುರುಳು, ವಿಶೇಷವಾಗಿರತಕ್ಕಂಥ ಆತನ ಸುಳಿಗುರುಳು ಕೂದಲು ಗುಂಗುರು ಕೂದಲು. ತೀಡಿದ ಕಸ್ತೂರಿ ನಗು ನಗೆ ಮೊಗದ ಸೊಬಗು, ಒಳ್ಳೆ ಕಸ್ತೂರಿ ತೀಡಿದ್ದಾನೆ, ನಗ್ತಾ ಇದ್ದಾನೆ, ಆ ನಗು ಮೊಗದ ಸೊಬಗು ಎಲ್ಲೂ ಬರಲ್ಲ ಅಂತ ಹೇಳ್ತಾರೆ. ಆಡುವ ಪ್ರತಿದಿನ ವಿಜಯ ವಿಠಲ ರೇಯನ, ಆ ನಮ್ಮ ಜೊತೆಗೇ ಆಡತಾ ಇದ್ದಾನೆ ಅಂತ ವಿಜಯ ವಿಠಲ ರೇಯನ. ಬೇಡು ಸೇವೆಯನು ಸಂತತದಲ್ಲಿ ಮರೆಯದೆ, ಇಂತಹ ಸ್ವಾಮಿ ಏನ್ ಕೇಳ್ತೀಯ, ನೀನು ಹತ್ತಿರ ಇದ್ದ ಸಾಕು, ಏನು ಬೇಡ, ನಿನ್ನಿಂದ ಏನು ಬೇಡ, ಸತತ ನಿನ್ನ ಹತ್ತಿರ ಇರಬೇಕು, ನಿನ್ನನ್ನೇ ನೋಡಬೇಕು, ನೋಡಿ ನೋಡಿ ಆನಂದ ಪಡಬೇಕು. ಇನ್ನೊಂದು ಕಡೆ ನನಗೆ ಮಿಕ್ಕ ಕಡೆ ಸಿಗುವ ಆನಂದಗಳೆಲ್ಲ ಕಣ್ಣಿಗೆ ಕಾಣಿಸಬೇಕು, ಅದಕ್ಕಿಂತ ಇದು ಜಾಸ್ತಿ ಅಂತಾನೆ ಕಾಣಬೇಕು. ನಿನ್ನನ್ನೇ ನಾನು ಸ್ಮರಣೆ ಮಾಡಬೇಕು. ಅಪಾದ ಮಸ್ತಕ ಪರ್ಯಂತ ನಿರೀಕ್ಷಿಸಿ, ಪಾದದಿಂದ ಶಿರ ಪರ್ಯಂತ ಒಂದೊಂದೇ ಒಂದೊಂದೇ ಪೂರ್ಣವಾಗಿ ನೋಡಬೇಕು. ಮತ ಕೆಳಗೊರಬೇಕು, ಮತ ಮೇಲೆಗೊರಬೇಕು, ಹಾಗೆ ಭಗವಂತನ ಹೃದಯದಲ್ಲಿ ನೋಡ್ತಾ ಬರಬೇಕು. ಅಪಾರ ಮಹಿಮನ್ನ ಚಿಂತಿಸು ಹೃದಯಾಬ್ಜವ ಪಸರಿಸಿ, ಆ ಭಗವಂತನ ಚಿಂತನೆ ಮಾಡಿ. ಯಾವಾಗ ಅಂದ್ರೆ ಆ ಹೃದಯ ಕಮಲವನ್ನ ಪಸರಿಸಿ ವಿಸ್ತಾರ ಮಾಡಿ ಸ್ವಾಮಿಯನ್ನ ಚಿಂತಿಸು. ಕರ್ಣಿಕೆ ಮಂದಿರದಳು, ಆ ಹೃದಯ ಕನ್ಯಕಾ ಮಂದಿರದಲ್ಲಿ ಆ ಭಗವಂತನ ಪಾದವನ್ನ, ಪಾದದಿಂದ ಶಿರಪರ್ಯಂತ ಭಗವದ್ ರೂಪವನ್ನ ಚಿಂತಿಸು. ಹೇಗೆ ತಾಪಸಿಯಾಗಿ ಕಾಲ ಕಾಲ ಕಳಿಯದೆ ನೀ ಪ್ರೀತಿಯಲಿ, ತಾಪಸಿಯಾಗಿರ್ಬೇಕು ಅಂತ ನಾವು ಅಂದ್ರೆ, ನಾವು ತಾಪಸಿ ಆಗ್ಬೇಕಾದ್ರೆ ನಮ್ಮ ಬಿಂಬಮೂರ್ತಿ ಆಗಿರ್ಬೇಕಲ್ಲ, ಅದಕ್ಕೆ ಅವನ ತಪೋಮೂರ್ತಿ ಎಂದು ಚಿಂತನೆ ಮಾಡಿದರೆ ನಾವು ತಾಪಸಿ ಆಗ್ತೀವಿ. ಅಂದ್ರೆ ಅವನ ಕುರಿತೇ ಸದಾ ಚಿಂತನೆ ನಮಗೆ ಬರ್ತಾ ಬರುತ್ತೆ. ತಾಪಸಿಯಾಗಿ ಕಾಲ ಕಾಲ ಕಳಿಯದೆ ಅಂದ್ರೆ ಸುಮ್ಮನೆ ಕಾಲ ಕಳಿಯದೆ ಭಗವಂತನ ಚಿಂತನೆ ಮಾಡು. ನೀ ಪ್ರೀತಿಯಲಿ ಪಾದದಿ ಮೊದಲು ಮಾಡಿ ರೂಪವ ನಿನ್ನೊಳು ನಿಲ್ಲಿಸುತ್ತ ಜಿತವಾಗಿ, ಪಾದ ಮೊದಲುಕೊಂಡು ಶಿರಪರ್ಯಂತ ಭಗವಂತನ ರೂಪವನ್ನ ವಿಶೇಷವಾಗಿ ಒಂದೊಂದು ಪಾದವನ್ನ ಚಿಂತಿಸು, ನಖ ಚಿಂತಿಸು, ಪಾದ ಚಿಂತಿಸು, ಹಾಗೆ ಮೇಲೆ 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 ಒಂದೊಂದು ಸ್ಥಾನ ಜಯ ಜಯ ಅಂದರೆ ಆ ಚೆನ್ನಾಗಿ ಪಾದ ಮೊದಲುಕೊಂಡು ಒಂದೊಂದು ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾ ಬರಬೇಕು. ನಿಲ್ಲಿಸುತ್ತ ಜಿತವಾಗಿ ಮಾಪತಿ ವಿಜಯ ವಿಠಲನಲ್ಲಿ ರತಿಯಿಟ್ಟು ಪಾಪರಹಿತನಾಗು ಪಂಜರ ನೀಗೂ. ಮಾಪತಿ ಜ್ಞಾನಪ್ರದರಾಗಿರತಕ್ಕಂಥ ಲಕ್ಷ್ಮೀದೇವಿ ಮಾ ವೇದಾಭಿಮಾನಿನಿ, ಆಕೆಗೆ ಪತಿ, ಆಕೆಗೆ ಜ್ಞಾನ ಕೊಡತಕ್ಕಂಥ ಲಕ್ಷ್ಮೀಧವ ವಿಜಯ ವಿಠಲನಲ್ಲಿ ರತಿಯಿಟ್ಟು, ರತಿಯಿಟ್ಟು ಅಂದ್ರೆ ಸದಾ ಮನಸ್ಸನ್ನ ಅವನ ಪಾದದಲ್ಲೇ ಇಟ್ಟು ಪಾಪರಹಿತನಾಗೂ. ಧ್ಯಾನದಿಂದ ಅನೇಕ ಜನ್ಮದ ಪಾಪ ಕೊಚ್ಚಿ ಹೋಗ್ಬಿಡುತ್ತೆ. ಪಂಜರ ನೀಗು, ಪಂಜರ ಯಾವುದು? ನಮ್ ಸುತ್ತಿರುವ ಲಿಂಗದೇಹ ಎಂಬ ಪಂಜರವನ್ನ ನೀಗು ಎಂದು ಹೇಳ್ತಾರೆ. ಒಂದೊಂದು ಸ್ಥಾನದಲ್ಲಿ ನಿಂದು ಕೇವಲವಾಗಿ ಒಂದೊಂದು ಜಿತವಾಗಿ ಬಂದ ತರುವಾಯದಲ್ಲಿ, ಒಂದೊಂದು ಸ್ಥಾನದಲ್ಲಿ ನಿಂದು ಅರ್ಥ ಆಗಿಲ್ಲ, ಮೂಲಾಧಾರದಿಂದ ಒಂದೊಂದು ಸ್ಥಾನದಲ್ಲಿ ನಿಂದು ಕೇವಲವಾಗಿ ಅಲ್ಲಿರುವ ಆ ಕಮಲ, ಕಮಲದಲ್ಲಿ ದಳಗಳು, ದಳದಲ್ಲಿ ಬೀಜಾಕ್ಷರಗಳು, ಬೀಜಾಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು, ತುಂಬಾ ಇದೆ, ಸಬ್ಜೆಕ್ಟೇ ಹೇಳಿಲ್ಲ, ತುಂಬಾ ಸಬ್ಜೆಕ್ಟ್ ಬಹಳ ಕೂತಿದೆ. ಆಯಾ ಕಮಲಗಳಲ್ಲಿ ಬರುವಂತ ಬೀಜಾಕ್ಷರ, ಅಲ್ಲಿರತಕ್ಕಂಥ ಭಗವದ್ ರೂಪಗಳು, ಅಲ್ಲಿರತಕ್ಕಂಥ ದೇವತೆಗಳ ರೂಪಗಳು, ಮಧ್ಯೆ ನಿಂತಿರುವ ಭಗವದ್ ರೂಪ, ಆತ ಯಾವ ಗುಣ ಪ್ರಕಟ ಮಾಡುತ್ತಾನೆ, ನಾವು ಹೇಗೆ ಚಿಂತನೆ ಮಾಡಬೇಕು, ಮಾಡಿದರೆ ನಮಗೆ ಭಗವಂತ ಅನುಗ್ರಹ ಮಾಡುವುದು ಹೇಗೆ, ಅಲ್ಲಿಂದ ಮೂಲಾಧಾರದಿಂದ ಒಂದೊಂದು ಸ್ಥಾನಕ್ಕೆ ಮೇಲೆ ಭಗವಂತ ಏರಿ ಬರೋದು, ಒಂದೊಂದು ಸ್ಥಾನಕ್ಕೆ ಏರಿ ಬಂದಾಗ ಆತ ತೋರುವ ಕುರುಹುಗಳು, ಆತ ಸ್ವಪ್ನದಲ್ಲಿ ಹೇಗೆ ದರ್ಶನ ಕೊಡುತ್ತಾನೆ, ಮುಂದಕ್ಕೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರೆಯಬೇಕಾದರೆ ಉಪಾಸನಾ ಕ್ರಮ, ಮೂಲಾಧಾರದಲ್ಲಿರುವ ಭಗವಂತನ ಉಪಾಸನಾ ಕ್ರಮ, ಅಲ್ಲಿಂದ ನಾವು ಉಪಾಸನೆ ಮಾಡುವಾಗ ಮೂಲಾಧಾರದಲ್ಲಿರುವ ಭಗವಂತ ನಾನು ಹೊರಡಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬ ಸೂಚನೆ ಕೊಟ್ಟರೆ ಅಲ್ಲಿಂದ ಮತ್ತು ನಾಭಿಯಲ್ಲಿರತಕ್ಕಂಥ ವಿಶೇಷವಾದ ರೂಪ ಕುಂಡಲಿನಿಯಿಂದ ಮೂಲಾಧಾರದಲ್ಲಿ ಅಂದ್ರೆ ಚತುರ್ದಳ ಕಮಲಕ್ಕೆ ಬರಬೇಕಾದ, ಅಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ ಯಾವ ಉಪಾಸನ ಹೇಗೆ ಮಾಡಬೇಕು, ಅಲ್ಲಿಂದ ನಾಭಿಗೆ ಬರಬೇಕಾದ್ರೆ ಎಂಥ ಉಪಾಸನ, ಆ ಭಗವದ್ ರೂಪಗಳ ಐಕ್ಯ ಚಿಂತನ ಹೇಗೆ ಮಾಡಬೇಕು, ಅದೇ ರೂಪಗಳೇ. ಕಳೆಗೆ ಸರ್ಪಾಕೃತಿಯಲ್ಲಿ ಭಗವಂತ, ಕುಂಡಲಿನಿಯಲ್ಲಿ ಸಂಕರ್ಷಣ ಭಗವಂತ ಇರ್ತಾನೆ. ಅದು ಹೌದು, ಅನಿರುದ್ಧಾದಿ ರೂಪಗಳು ಚತುರ್ದಳ ಕಮಲದಿಂದ ಮೇಲಿವೆ, ಅದರ ಕಡೆಗೆ ಸರ್ಪಾಕೃತಿಯಲ್ಲಿ ಸಂಕರ್ಷಣ ಭಗವಂತ, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಅಲ್ಲಿ ಚಿಂತನೆ ಮಾಡುತ್ತಾ, ಅಲ್ಲಿ ಕುಂಡಲಿನಿಯಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಆತನನ್ನ ಏಳಯ್ಯ ಅಂತ ಉಪಾಸನೆ ಮಾಡುವ ಕ್ರಮ ಬೇಕು. ಆ ಉಪಾಸನೆ ಒಂದೊಂದು ಕಡೆ ಅದು ಮಾಡಬೇಕು, ಮಾಡುತ್ತಾ ವ್ಯತ್ಯಾಸಗಳಿವೆ. ಅಲ್ಲಿಂದ ಇನ್ನೊಂದು ಸ್ಥಾನಕ್ಕೆ ಬರಬೇಕಾದ್ರೆ ಅದು ಹೇಗೆ ಚಿಂತನೆ ಮಾಡಬೇಕು, ಅದು ಮಾಡ್ತಾ ಬಂದ್ರೆ ಅಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಅಲ್ಲಿಗೆ ಬಂದ್ಮೇಲೆ ಅಲ್ಲಿ ನಿಲ್ಲಿಸಿ ಒಲಿಸಿ ನಂತರ ಅಲ್ಲಿ ಏನು ಬೇಕೋ ನಾವು ಬೇಕಾಗಿದ್ದು ಪಡ್ಕೊಂಡು ಅಲ್ಲಿಂದ ಮೇಲಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇನು ಚಿಂತನೆ ಅಂತ ಮಾಡಿದರೆ ಅದು ಕಾಲ ಮಾಡುತ್ತಾ ಬಂದರೆ ಅಲ್ಲಿಗೆ ನಾನು ಬಂದೆ ಅಂತ ದೇವ ಸೂಚನೆ ಕೊಡುತ್ತಾನೆ. ಹಾಗೆ 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 ಸಹಸ್ರಾರ ಪರ್ಯಂತ ಭಗವಂತ ಆತನ ಯಾತ್ರೆ ಹೊರಡುತ್ತೆ. ಅಲ್ಲಲ್ಲಿ ನಿಂತಾಗ ಭಗವಂತನ ಉಪಾಸನೆ ಹೇಗೆ, ನಾವು ಹೇಗೆ ಚಿಂತನೆ ಮಾಡಬೇಕು, ಇವೆಲ್ಲ ಹೇಳಿಕೊಡ್ತಾರೆ. ಅದನ್ನ ಅಲ್ಲಲ್ಲಿ ಬೀಜಾಕ್ಷರಗಳು, ಅಲ್ಲಲ್ಲಿ ಏನಿದೆ, ಚಿಂತನೆ ಮಾಡುವ ಕ್ರಮ ಹೇಗೆ, ಉಪಾಸನಾ ರೀತಿ ಏನು, ಏಕಾಗ್ರ ಮನಸ್ಸಿನಿಂದ ಸದಾ ಮಾಡ್ತಾ ಹೊರಡಬೇಕು. ಅದರ ಮತ್ತು ಚೂರು ಚಾರು ಬಿಟ್ಟೆ ಬಿಟ್ಟೆ ಯಾವುದಿಲ್ಲ. ಮಾಡ್ತಾ ಹೊರಡಬೇಕು ಅಂದ್ರೆ ಮನೆ ಕೆಲಸಗಳೆಲ್ಲ ಬಿಡಬಾರದು. ಅದು ದೇವರ ಪೂಜಾನೆ, ಅದು ಬಿಟ್ಟರು ದೇವರ ಪೂಜಾ ಬಿಟ್ಟಂತೇನೆ, ಯಾವುದು ಬಿಡಬಾರದು. ಅದು ಮಾಡುತ್ತಾನೆ, ಇದು ಒಳಗಿಟ್ಟುಕೊಂಡೆ ಅದರಲ್ಲೇ ನೋಡುತ್ತಾ ಇಷ್ಟದೆ.
ವಿರಾಟ್ ರೂಪದಲ್ಲಿ ಲೋಕಗಳು ಹೇಳ್ತಾರೆ,
ಅದೇ ಚಕ್ರಗಳು, ಅದನ್ನೇ ಅದನ್ನೇ ಆ ಲೋಕಗಳೇ, ಆ ಲೋಕಗಳಲ್ಲೇ ಚಕ್ರ, ಅಲ್ಲೇ ಕಮಲ, ಅಲ್ಲೇ ಕಮಲ, ಅಲ್ಲೇ ಎಲ್ಲಾ ಚಕ್ರಗಳು, ಎಲ್ಲಾ ಚಕ್ರಗಳು ಇವೆ ಅಲ್ಲಿ. ಅದು ಉಪನ್ಯಾಸದಲ್ಲಿ ಕೋದು ಗೊತ್ತಾ ಚಕ್ರಗಳು ಅಂದ್ರೆ ಆಗಲ್ಲ. ಅದು ಆ ಪ್ರತ್ಯೇಕವಾಗಿ ಚಿಂತನೆ ಮಾಡ್ತಾ ಬರಬೇಕು. ಗುರುಗಳು ನಮ್ಗ ಯೋಗ್ಯತೆ ತಿಳಿದು ಗುರುಗಳು ಉಪದೇಶ ಕೊಡ್ತಾ ಬರ್ತಾರೆ. ಬಂದಾಗ ಒಂದೊಂದು ಒಂದೊಂದು ಸ್ಥಾನಕ್ಕೆ ಹೋಗಿ 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 ಏಕಾಂತವಾಗಿ ಚಿಂತನೆ ಮಾಡ್ತಾ ಬರಬೇಕು. ಒಂದೊಂದು ಸ್ಥಾನದಲ್ಲಿ ನಿಂದು ಓಡಬಾರದು ಅಂತ. ಒಂದೊಂದು ಸ್ಥಾನಕ್ಕೆ ಬಂದ ಕೂಡಲೇ ಅಲ್ಲಿದ್ದು ಅಲ್ಲಿರೋ ಭಗವಂತನ ವಿಶೇಷವಾಗಿರತಕ್ಕಂತಹ ಚಿಂತನೆ ಮಾಡಿ, ಉಪಾಸನೆಯನ್ನು ಮಾಡಿ, ಆತನಿಗೆ ಸಮರ್ಪಣೆ ಮಾಡುವುದನ್ನು ಮಾಡಿ, ಕೇವಲವಾಗಿ ಒಂದೊಂದು ಜಿತವಾಗಿ ಬಂದ ತರುವಾಯದಲ್ಲಿ ಒಂದೊಂದು ಸ್ಥಾನ ವಿಶೇಷವಾಗಿ ಜಯಗಳಿಸ್ತಾ ಬರಬೇಕು. ಇಂದಿರಾ ರಮಣ ಗೋವಿಂದನ್ನ ಒಲಿಸಿಕೊಂಡು ಇಂಥ ಭಗವಂತನನ್ನ ಹೆಜ್ಜೆ ಹೆಜ್ಜೆಗೂ ಒಲಿಸ್ತಾ ಬರಬೇಕಂತೆ. ಕರ್ಮ ಸಮರ್ಪಣ, ಕರ್ಮ ಸಮರ್ಪಣೆಯಿಂದ ಒಲಿಸಬೇಕು. ಆ ಒಲಿಸೋ ರೀತಿ ಹೇಗೆ ಎಲ್ಲವನ್ನು ಹೇಳ್ತಾರೆ. ಅದರಿಂದ ಏನಾಗತ್ತೆ, ಹಿಂದಣ ದೋಷದ ಸಂಬಂಧಗಳು ಓಡಿಸಿ, ಹಿಂದಿನ ದೋಷಗಳ ಸಂಬಂಧ ಕತ್ತರಿಸಿಕೋಬೇಕು. ಇನ್ನು ಮುಂದಣ ಮಾರ್ಗಕ್ಕೆ ಅನುಸಂಧಾನವನ್ನು ತಿಳಿದು, ಸ್ವಾಮಿ ಹಿಂದಿನಂತೆ ಕಡದು ಮುಂದೆ ಏನು ಅಂಟದಂತೆ ಮಾಡಿ ಕರ್ಕೊಂಡು ಹೋಗುವವ ನೀನೇ ಅಂತ. ಎಷ್ಟು ಜನ್ಮಗಳು ಸಾಧನೆ ಆದರೆ ಭಗವಂತನ ದರ್ಶನ ಆಗುತ್ತೋ, ಎಷ್ಟು ಜನ್ಮಗಳು ಸಾಧನೆ ಆಗಬೇಕು, ಅಷ್ಟು ಜನ್ಮಗಳು ಸಾಧನೆಯಾಗಿ ಭಗವಂತನ ದರ್ಶನ ಆದ ಮೇಲೆ ಸ್ವಾಮಿ ಮತ್ತ ತಂದಿಡ್ತಾನೆ, ನೋಡಪ್ಪ ನಿಂದೇ ಟಿಫಿನ್ ಕ್ಯಾರಿಯರ್ ತಗೋ ಅಂತ. ಚಿಕ್ಕದಲ್ಲ, ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಾ ಇದ್ರೆ ನಮ್ಮ ಕೊಲೀಗ್ ಇರ್ತಾ ಇದ್ರು ಫೋರ್ಮನ್. ನಾವೆಲ್ಲ ಇಂಜಿನಿಯರ್ಸ್ ಅವರು ಫೋರ್ಮನ್ ಅಂದ್ರೆ ನಮ್ಗಿಂತ ಮುಂದೆ ಇದ್ದು ಕೆಲಸ ಮಾಡಿ ಫೋರ್ಮನ್ ಅಂತ. ಅವರಿಗೆ ಅವರು ಈ ಆಂಧ್ರ ಕಡೆಯವರು, ಆಂಧ್ರ ಅಂದ್ರೆ ಆಂಧ್ರದಲ್ಲಿ ಆಂಧ್ರ ಅಂತ. ನೀವೆಲ್ಲ ಆಂಧ್ರ ಕರ್ನಾಟಕ ಅಂತಿರಲ್ಲ, ಇದರಲ್ಲಿ ಕರ್ನೂಲು ಇವೆಲ್ಲ ಕೂಡ ರಾಯಲಸೀಮಾ ಅಂತ. ಆಂಧ್ರ ಅಂದ್ರೆ ಕೋಸ್ತ ಆಂಧ್ರ ಕಡೆಯವರು, ಕೋಸ್ತ ಆಂಧ್ರ ಕಡೆಯವರು. ಅವ್ರ ಮಾತೇ ಬೇರೆ ಇರುತ್ತೆ, ಕರ್ನೂಲ್ನವ್ರ ಮಾತು ಬೇರೆ ಇರುತ್ತೆ, ಈ ತೆಲಂಗಾಣದವ್ರ ಮಾತೇ ಬೇರೆ ಇರುತ್ತೆ. ಹೊರಟು 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 ತೆಲಂಗಾಣ ಈ ಹೈದರಾಬಾದ್ ಎಲ್ಲ ಹೊರಟುಮಯ, ಅದೆಲ್ಲ ಬಹಳ ಸ್ಮೂತ್ ಆಗಿ ಮಾತಾಡ್ತಾರೆ. ರಾಗ ಮಾತಾಡೋದ್ರಲ್ಲಿ ರಾಗಗಳು ಸೆಳೆತಾ ಇರ್ತಾ ಇರ್ತಾರೆ. ಅವರು ಅವರ ಕ್ಯಾರಿಯರ್ ಬರ್ತಾ ಇತ್ತು, ನಮಗೆ ಕ್ಯಾರಿಯರ್ ಇಲ್ಲ. ಆ ಟೈಮ್ ಸುಮ್ಮನೆ ಕೂತಿರೋ ನಾವು ನಾರಾಯಣ ಅಂತ, ಯಾಕೆ ಏನ್ ತಿನ್ಲಿಕ್ಕಿಲ್ಲ ಮನೆಯಲ್ಲಿ. ಅಲ್ಲಿಗೆ ಹೋದ ಕಾಲಕ್ಕೆ ಇನ್ನ ಮಹಾ ಅವಸ್ಥೆ ಆಯ್ತಪ್ಪ ಅಂದ್ರೆ, ಎರಡು ಶಿಫ್ಟ್ ಕಂಟಿನ್ಯೂ ಆಗತ್ತೆ, ಒಂದೊಂದ್ ಸಲ ಎಂಟು ತಾಸಾದ್ಮೇಲೆ ರಿಲೀವರ್ ಬರದಂಗಿದ್ರೆ ಮತ್ತ ಅಂತ ಹೇಳಿದ್ರೆ, ಅವಾಗ ಹಣ್ಣೊಂದು ಸಿಗ್ತಾ ಇತ್ತು, ಹಣ್ಣೊಂದು ಮಾತ್ರ ತಗೊಂಡು ಹೋಗ್ತಾ ಇದ್ದು ಅಷ್ಟೇ. ಹಾಗೆ ಎಷ್ಟು ಕಂಟಿನ್ಯೂ ಆಗ್ತಾ ಇತ್ತು. ಹೆದರಿ ಹೀಗೆ ಆತ ಎಂಟು ಬಟ್ಲು ಕ್ಯಾರಿಯರ್, ಅದು ಹಳೆ ಕಾಲದ್ದು. ಯಾವುದು ಹಿತ್ತಾಳೆ ಕ್ಯಾರಿಯರ್, ದೊಡ್ಡ ಬಟ್ಲು ಗೊತ್ತಲ್ಲ, ಒಬ್ಬನೇ ತುಂಬೋದು, ಮತ್ತೆ ಯಾರು ಅಲ್ಲ, ಒಬ್ಬನೇ ಎಂಟು ಬಟ್ಲು ಇಟ್ಕೊಂಡು ಅದರಾಗ ಆತನ ಬೇಕಾದ ಎಲ್ಲಾ ವೆರೈಟೀಸ್ ಇಟ್ಕೊಂಡು ಒಬ್ಬನೇ ಎಲ್ಲರೂ ಸರಿ ಮಾತಾಡ್ತಾ ಒಂದು ಚೂರು ಒಬ್ಬರಿಗೆ ಕೊಡ್ತಾ ಇದ್ದಿಲ್ಲ, ಪಕ್ಕದವ್ರು ತಿನ್ಬೇಕಲ್ಲ, ಅವ್ರು ಇಷ್ಟು ಡಬ್ಬಿ ತಂದ್ಕೊತಾ ಇದ್ರು, ಯಾರಿಗೂ ಕೊಡ್ತಾ ಇದ್ದಿಲ್ಲ. ಎಂಟೂ ಬಟ್ಲು ಖಾಲಿ ಮಾಡಿ ಫೋನ್ ಎದುರಿಗೆ ಮತ್ತು ಯಾಕೆ ಇನ್ನ ಅದು ಕಳಿಸಿಲ್ಲ ಅಂತ ಮನೆಗೆ ಫೋನ್ ಮಾಡ್ತಾ ಇದ್ದ. ಹಾಗೆ ಸ್ವಾಮಿ ನಮ್ ಮುಂದೆ ಎಂಟಲ್ಲ ದೊಡ್ಡ ಕ್ಯಾರಿಯರ್ ಇಡ್ತಾನೆ, ನಿಂದೆ ನೋಡ ಫಸ್ಟ್ ಹಾಕಿದೆ, ಅಪರೋಕ್ಷ ಜ್ಞಾನ ಆದ ಮೇಲೆ ತಗೋ ಅಂತ ಕೊಡ್ತಾನೆ. ಅದನ್ನೇ ಹೇಳ್ತಾರೆ. ಅದೇನದು, ಪ್ರಾರಬ್ಧ ಕರ್ಮ ಉಣಬೇಕಾಗಿದ್ದು ಉಣಿಸಿ ಬೇಗ ಕರ್ಕೊಂಡು ಹೋಗ್ತಾನೆ. ಬೇಗ ವೇಗದಲ್ಲಿ ಪ್ರಾರಬ್ಧ ಕರ್ಮ ಉಣಿಸಿ ತೀರಿಸಿ ಪೊಗಾಡಿಸಿ ಅಂತ ಹೇಳ್ತಾರೆ. ಆ ಕರ್ಮ ಉಣಿಸುವಾಗ ನಾನಾ ಜನ್ಮಗಳು ಬರುತ್ತೆ. ಆ ಎಲ್ಲಾ ಜನ್ಮಗಳಲ್ಲಿ ದೇವರನ್ನ ಕಾಣಲೇಬೇಕು ಅಂತ ನಿಯಮ ಇಲ್ಲ. ದೇವರನ್ನ ಕಂಡಿದ್ರು ಅಪರೋಕ್ಷ ಜ್ಞಾನ ನಂತರ ಬರತಕ್ಕಂತ ಪ್ರತಿಯೊಂದು ಜನ್ಮದಲ್ಲಿ ಈಗಲೇ ಕಾಣಬೇಕು. ಅವನು ಏನ್ ಡಿಸೈಡ್ ಮಾಡಿರ್ತಾನೋ ಅದು ಆ ಜನ್ಮದಲ್ಲಿ ಯಾವಾಗ ಮೊದಲಲ್ಲೇ ಕಾಣಬೇಕಾ, ಮಧ್ಯದಲ್ಲಿ ಕಾಣಬೇಕಾ, ಕೊನೆಯಲ್ಲಿ ಕಾಣಬೇಕಾ, ಅವನಿಷ್ಟ. ಕಾಣಲೇಬೇಕಾ ಕಾಣಲೇಬಾರ್ದ ಅವನಿಷ್ಟ. ಬರೇ ಮಿಸ್ಟರ್ ಕ್ಲೀನ್ ಅಂತ ಇರಬೇಕು ಅಂತೇನಿಲ್ಲ, ಎಲ್ಲ ಉಣಿಸ್ತಾನೆ. ಅದನ್ನೇ ಹೇಳುತ್ತಾರೆ ಕಾಮಚಾರ ಕಾಮಭಕ್ಷಣ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗಳಾಗಿ ನಂತರ ಜನ್ಮ ಬಂದಾಗ ಆ ಜನ್ಮಗಳಲ್ಲಿ ನಾನಾ ರೀತಿಯಾದ ಚರಣ, ಎಲ್ಲಿ ಹೋಗಬಾರದು, ಏನು ತಿನ್ನಬಾರದು, ಎಲ್ಲ ಮಾಡಿಸ್ತಾನೆ, ಹಿಡಿದು ಮಾಡಿಸ್ತಾನೆ ಭಗವಂತ. ಆದರೆ ಅವರಿಗೆ ದೇವರ ದರ್ಶನಕ್ಕೆ ಅದು ಪ್ರತಿಬಂಧಕ ಆಗಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕ ಆಗಲ್ಲ, ಆ ರೀತಿಯಲ್ಲಿ ಮಾಡಿಸಿಬಿಡ್ತಾನೆ. ಅಲ್ಲೊಂದು ಬರುತ್ತೆ, ಆ ಅಪರೋಕ್ಷ ಜ್ಞಾನ ಆದ ಮೇಲೆ ಅವರು ಮಾಡತಕ್ಕಂಥ ಕಾಮಚಾರ ಕಾಮಭಕ್ಷಣಾದಿಗಳು ಅಂದರೆ ಶಾಸ್ತ್ರ ವಿರುದ್ಧವಾದ ಪ್ರವರ್ತನೆಗಳು ಇವೆಲ್ಲ ಇರುತ್ತಲ್ಲ, ಅದರಿಂದ ಅವರಿಗೇನು ತೊಂದರೆ ಆಗಲ್ವಾ? ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲರ ಮಧ್ಯೆ ಇದು ತೊಂದರೆ ಇರುವಂತಹ ರೀತಿ ನಾವು ಪ್ರವೃತ್ತಿ ಆಗಿರುತ್ತಲ್ಲ. ಅಂದರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಅಂತ ಹೇಳ್ತಾರೆ. ಆವಾಗ ಮತ್ತೂ ಸಂಶಯ ಬರುತ್ತೆ, ಮೋಕ್ಷದಲ್ಲಿ ಆನಂದ ಹ್ರಾಸ ಅಂದ್ರೆ ಇದು ಉಣ್ಣೋದು ಹೇಗೆ? ಇಲ್ಲಿ ಯಾವುದೇ ಜೀವಿ ಸ್ವತಂತ್ರವಾಗಿ ನಾನು ಹೀಗಿರಬೇಕು ಹಾಗಿರಬೇಕು ಅಂತ ಮಾಡೋ ನಾಥನಿಲ್ಲ. ಇಲ್ಲಿ ಎಲ್ಲರಿಗೂ ಸ್ವಾಮಿಯೇ ಮಾಡಿಸೋದು ಅವರವರ ಕರ್ಮಾನುಸಾರ. ಹಿಂದಿನ ಕರ್ಮಾನುಸಾರ ಸ್ವಾಮಿ ಮಾಡಿಸೋ ಕಾಲಕ್ಕೆ ಅಂಥ ಕಾಲಕ್ಕೆ ಮತ್ತ ಮೋಕ್ಷದಲ್ಲಿ ಯಾಕೆ ಚಾಕು ಹಾಕಿ ಕೊಯ್ಯೋದು? ಅಂದರೆ ಎಷ್ಟು ಆನಂದ ಪ್ರಕಟ ಆಗಬೇಕು ಅಷ್ಟು ಆನಂದ ಪ್ರಕಟ ಆಗಲ್ಲ ಅಂದರು. ಅಂದರೆ ತಾತ್ಪರ್ಯ ಇಷ್ಟೇ, ಸಾಮಾನ್ಯವಾಗಿ ಇವರಿಗೆ ಯಾರಿಗಾದರೆ ಅದರ ಅರ್ಥ ಇಷ್ಟು. ವಿಜಯದಾಸರು ಒಂದು ಕಡೆ ಹೇಳುತ್ತಾರೆ, ಯಾರಿಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಸಾಧನೆ ಆಗ್ತಾ ಇರುತ್ತೆ ಅದರಲ್ಲಿ ವಿಶೇಷ ಸಾಧನೆ ಆಗುತ್ತೆ ಅವರಿಗೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಪ್ರಾರಬ್ಧ ಕರ್ಮ ಉಣ್ಣುವಾಗ ಇಲ್ಲಿ ಸಾಧನೆ ವಿಶೇಷ ಸಾಧನೆ. ಅದರಿಂದ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆನಂದ ಅಭಿವೃದ್ಧಿ ಆಗುತ್ತೆ, ಅದೇನಾಗುತ್ತೆ? ಅದರಲ್ಲೂ ಕೂಡ ಕಾಮಚಾರ ಕಾಮವಾದ ಅಥವಾ ಕಾಮ ಭಕ್ಷಣಾದಿಗಳು ಏನಿರುತ್ತೆ ಇವೆಲ್ಲವೂ ಕೂಡ ಯಾವುದು ತೊಂದರೆ ಕೊಡಲ್ಲ. ಯಾವುದು ಕೊಡುತ್ತೆ? ತಮಕ್ಕಿಂತ ಸೋತ್ತಮರಾದಂಥ ದೊಡ್ಡವರಿಗೆ ಅಪಚಾರ ಮಾಡುವಂಥದ್ದಾಗಿದ್ರೆ, ತಮಕ್ಕಿಂತ ಸೋತ್ತಮರಾದ ದೊಡ್ಡವರಿಗೆ ಅವರಿಗೆ ಅಪಚಾರ ಮಾಡುವುದಾಗಿದ್ರೆ ಅಂಥದ್ದು ಅವರಿಗೆ ಹ್ರಾಸ. ಯಾವುದರಲ್ಲಿ ಹ್ರಾಸ? ಸೀಮಿತವಾದ ಆನಂದದಲ್ಲಿ ಹ್ರಾಸ ಬರಲ್ಲ, ಆನಂದ ಅಭಿವೃದ್ಧಿ ಏನಿರುತ್ತಲ್ಲ ಅಭಿವೃದ್ಧಿಯಲ್ಲಿ ಹ್ರಾಸ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ರೀತಿಯಾಗಿರತಕ್ಕಂಥ ಪ್ರವೃತ್ತಿ ಯಾರಲ್ಲಿ ಬರುತ್ತೆ ಅಂದರೆ, ಸೀಮೆ ಮೀರಿ ಆನಂದ ವೃದ್ಧಿ ಯಾರಿಗೆ ಆಗಿರುತ್ತೆ? ಹೇಗೆ? ಗೌತಮರ ತಪಸ್ಸು ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲಿಕ್ಕೆ ಶಾಪಾದಿಗಳು ಕೊಡಿಸಿದರೋ ಅವರ ತಪಶಕ್ತಿಯನ್ನು ಕೊಂದಿಲ್ಲ, ಜಾಸ್ತಿ ಆದದ್ದು ಕಡಿಮೆ ಆಯಿತು, ಅಂಥದ್ದಲ್ಲಿ ಆಗುತ್ತಷ್ಟೇ ಹೊರತು ಅವರಿಗೆ ಅದರಿಂದ ಏನು ಕುಂದಿಲ್ಲ. ಯಾಕಂದ್ರೆ ಜಾಸ್ತಿ ಆಗಿರೋದು ಯಾವಾಗ್ಲೂ ಹಾನಿಕರವೇ, ಜಾಸ್ತಿಯಾಗಿಯೂ ಯಾವಾಗ್ಲೂ ಹಾನಿಕರವೇ. ಅದಕ್ಕೆ ಭಗವಂತ ಏನು ಮಾಡುತ್ತಾನೆ, ಯಾರಿಗೆ ವಿಶೇಷವಾಗಿರತಕ್ಕಂಥ ಆನಂದ ಅಭಿವೃದ್ಧಿಗೆ ಹೆಚ್ಚಿಗೆ ಸಾಧನ ಆಗಿರುತ್ತೆ ಅಂಥವರಿಂದ ಚೂರು ಕೆಲವೆಲ್ಲ ಮಾಡಿಸಿ ಎಲ್ಲ ಪ್ರತಿಯೊಬ್ಬರೂ ಪ್ರಾರಬ್ಧ ಕರ್ಮ ಅಂದರೆ ಅಪರೋಕ್ಷ ಜ್ಞಾನದ ಮೇಲೆ ಪ್ರಾರಬ್ಧ ಕರ್ಮ ಉಣಲಿಕ್ಕೆ ರುಜುಗಣಸ್ಥರು ಬಿಟ್ಟರೆ ಮಿಕ್ಕವರೆಲ್ಲರೂ ಕೂಡ ಈ ಕಾಮಚಾರ ಕಾಮಭಕ್ಷಣಾದಿಗಳು ಎಲ್ಲರೂ ಮಾಡಲೇಬೇಕು. ನಿಯಮ ಎಲ್ಲರಿಗೂ ಬಂದೇ ಬರುತ್ತದು, ಒಬ್ಬರಿಗೆ ಚೂರು ಒಬ್ಬರಿಗೆ ಜಾಸ್ತಿ, ಯಾರ್ಯಾರ ಪಾತ್ರೆಗೆ ತಕ್ಕಂತೆ ಅವರಿಗೆ ಬರ್ತಾ ಇರುತ್ತೆ. ಅದು ಜ್ಞಾನಿಗಳು ದೊಡ್ಡವರು ದೇವತೆಗಳಾದರೆ ನಾನಾ ಅಂಶಗಳು ತಗೊಂಡು ನಾನಾ ರೂಪಗಳು ಧಾರಿ ಬಂದು ಎಲ್ಲ ಆ ರೂಪಗಳಿಂದ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೂ ಗೊತ್ತಾಗಲ್ಲ ಇವರು ಇಂಥವರು ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿಯಲ್ಲಿ ಅದೆಲ್ಲ ಎಲ್ಲರಿಗೂ ಕಂಪಲ್ಸರಿಯೇ. ಅದರಲ್ಲಿ ಎಲ್ಲಾದರೂ ಸೋತ್ತಮರ ದ್ರೋಹ ಆದಿಗಳು ಆಗುವುದಾಗಿದ್ರೆ ಅದರಿಂದ ಆನಂದ ವೃದ್ಧಿಯ ಹ್ರಾಸ ಆಗುತ್ತೆ, ಅದು ಕೂಡ ನಿಯಮ. ಇಲ್ಲಿ ಇವ್ರು ಹೀಗ್ ಮಾಡಿದ್ರದಕ್ಕೆ ದೇವ್ರು ಹಾಗೆ ಮಾಡ್ತಾರೆ ಅಂತಲ್ಲ, ಹಾಗೆ ಮಾಡಬೇಕಾಗಿತ್ತಾದ್ರಿಂದ ಹೀಗೆ ಮಾಡಿಸಿದ ಅಂಬುದು ಸರಿ. ಹಾಗ್ಯಾಕೆ ಮಾಡಬೇಕಾಗಿತ್ತು? ಭಗವಂತ ಅಂದ್ರೆ ಅವರು ಜಾಸ್ತಿ ಆದ್ರೆ ಅವ್ರು ಒಳ್ಳೇದಲ್ಲ, ಆದ ಕಾರಣ ಕಟ್ ಮಾಡಿಸಿದ. ಹೌದಾ? ಅದರಿಂದ ಭಗವಂತ ಇಷ್ಟೂ ಮಾಡಿದ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದ್ ಸುಳಾದ್ರೆ ವಿಜಯದಾಸರು, ಭಗವಂತ ಪ್ರಾರಬ್ಧ ಕರ್ಮ ವೇಗದಿಂದ ತೀರ ಪೊಗಾಡಿಸಿ ಅದ್ರ ಹೇಳ್ತಾರೆ ನೋಯಗೊಡದೆ ಪೊಗಾಡಿಸಿ ಅಂತ ಹೇಳ್ತಾರೆ. ಹೆಚ್ಚು ನೋಯಗೊಡದೆ ಬೇಗ ಅವರಿಗೆ ಕಳೆದು ಬಿಡ್ತಾನಂತೆ. ಅದಕ್ಕೆ ಹಿಂದಣ ದೋಷದ ಸಂಬಂಧಗಳ ಓಡಿಸಿ ಇನ್ನು ಮುಂದಣ ಮಾರ್ಗಕ್ಕೆ ಅನುಸಂಧಾನವನ್ನು ತಿಳಿದು ತಂದೆ ತಾಯಿ ಎಂದಿಗೆ ವಿಜಯ ವಿಠಲನೆಂದು ಒಂದೇ ಭಕ್ತಿಯಲ್ಲಿ ಇಹದಿಂದ ದೂರನಾಗುವುದು. ಇದಕ್ಕಾಗಿ ಧ್ಯಾನ ಮಾಡಿ, ಇದರಿಂದ ಇಲ್ಲಿಂದ ದೂರ ಆಗಬೇಕು, ಸ್ವಾಮಿಗೆ ಹತ್ತಿರ ಆಗಬೇಕು, ಇಲ್ಲಿಂದ ದೂರ ಆಗಬೇಕು. ಹೇಳ್ತಾರೆ ಅನ್ಯತ್ರ ಅರತಿ ಭಗವತಿ ದೃಢ ರತಿ, ಇದು ಬೇರೆ ಬೇರೆ ಕಡೆ ಮನಸ್ಸು ಬಿಟ್ಟು ಹೋಗ್ತಾ ಬರಬೇಕು, ದೇವರಲ್ಲೇ ಮನಸ್ಸು ಬರಬೇಕು. ಬಿಂಬ ಮೂರುತಿ ಧ್ಯಾನ ಇಂಬಾಗಿ ಮಾಡಲು ಇಂಬು ತೋರುವನಲ್ಲಿ ವಿಜಯ ವಿಠಲ ಒಳೆದು. ಬಿಂಬಮೂರ್ತಿಯ ಧ್ಯಾನ ಇಂಬಾಗಿ ಚೆನ್ನಾಗಿ ಮಾಡಲು ಇಂಬು ತೋರುವ ಸಂತೋಷವನ್ನು ತೋರುತ್ತಾನಂತೆ ಧ್ಯಾನ ಮಾಡುವುದರಲ್ಲಿ ವಿಜಯ ವಿಠಲ ಪೊಳೆದು ಇಂಬು ತೋರುವ ತಾನು ಹೊಳೆದು ಆನಂದವನ್ನು ನಮಗೆ ಪ್ರಕಟ ಮಾಡುತ್ತಾನೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಸುಲಾದಿಯೂ ಮುಗಿದು
ದೇವತೆಗಳಿಗೆ ಮಾತ್ರ ಆ ಒಂದು